ಸೃಷ್ಟಿಸ್ಥಿತ್ಯಪ್ಯೇಹಾನಿ ತರಿಸಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುಾತ್ಮಕಸ್ಯ ವಿಷ್ಣುರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಶಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಸ್ಮರಣಾತ್ ಆಯ್ತದ ಎರಡನೇದು ತ್ರಿಗುಣಾತ್ಮನಃ ತರ್ಹಿ ನಾ ಸನ್ ನಾ ಚ ಅಸತ್ ಉಭಯಂ ನ ಚ ಕಾಲಜವಃ ಕಿಮಪಿ ನಾ ತತ್ರ ಶಾಸ್ತ್ರಂ ಅಪಕೃಷ್ಯ ಶಯೀತಯತ. ಜನಿಂ ಅಸತಃ ಸತಃ ಋತಿಂ ಅಜ ಆತ್ಮನಿ ಏಚ ಭಿದಾಂ ವಿಪಣಂ ಋತೆ ಸ್ಮರಂತಿ ಉಪವಿಶ ಧ್ವನಿಂ ಆರುವತಃ. ಅಲ್ಲಿ ಹೇಳಿದ್ರು ನಿನ್ನೆ ಬಂದಿತ್ತದಲ್ಲ ಏನಂತ ಹೇಳಿದ್ರು, ನೀನು ಸತ್ ಮತ್ತು ಅಸತ್ತು ಎರಡಕ್ಕೂ ಕೂಡ ಆಗ ಕಾಲದ ವೇಗ ಇಲ್ಲ, ಯಾವುದೂ ಇಲ್ಲ, ಸತ್ ಪದಾರ್ಥ ಇಲ್ಲ, ಅಸತ್ ಪದಾರ್ಥ ಇಲ್ಲ, ಮೂರ್ತ ಪದಾರ್ಥ ಇಲ್ಲ, ಅಮೂರ್ತ ಪದಾರ್ಥಗಳಿಲ್ಲ, ಅವೆಲ್ಲ ಇಲ್ಲ. ಆ ಹೊತ್ತಿನಲ್ಲಿ ಕಾಲದ ವಿಕ್ರಮ ಇಲ್ಲ. ನೀನು ಮಲಗಿದಾಗ ಅಂದರೆ ಪಡೆಯ ಕಾಲದಲ್ಲಿ ಜನಿಂ ಅಸತಃ ಸತಃ ಮೃತಿಂ, ಇಲ್ಲದಕ್ಕೆ ಹುಟ್ಟು ಕೊಡೋದು, ಇರೋದಕ್ಕೆ ನಾಶ ಕೊಡೋದೆಲ್ಲ ಹೇ ಅಜ ನಿನ್ನಿಂದ ಮಾತ್ರ ಸಾಧ್ಯ, ನಿನಗೆ ಮಾತ್ರ ಹುಟ್ಟು ಸಾವುಗಳೇ ಇಲ್ಲ. ಏಚ ಭಿದಾಂ ವಿಪಣಂ ಮೃತೆ ಸ್ಮರಂತಿ ಉಪವಿಷ ಧ್ವನಿಂ ಆರುವತಃ. ಅಂಥ ನೀನು ಯಾರು ನಿನ್ನ ಗುಣವನ್ನು ಸ್ತೋತ್ರ ಮಾಡ್ತಾರಲ್ಲ ಅವ್ರ ಬಾಯಿಂದ ನೀನು ಅಭಿವ್ಯಕ್ತನಾಗು ಅಂತ ಹೇಳಿದ್ರು. ಪಚಿ ತದು ತದ್ಯುಕ್ತ ವಿಧಿಯಾಗಿ ಜ್ಞಾತು ಶಕ್ಯೋಸಿ ಇತ್ಯರ್ಥ. ವಿಪಣೋ ವ್ಯವಹಾರ ಅಲ್ಲೇನಿದೆ ನೋಡಿ, ವಿಪಣಂ ಮೃತೆ, ಅದಕ್ಕೆ ವಿಪಣಂ ಅಂತ ಹೇಳಿದರೆ ವ್ಯವಹಾರ, ವ್ಯವಹಾರ ಮಾಡದೇನೆ ಪಾಠ ಪ್ರವಚನ ಹೇಗೆ ನಡೀಬೇಕು, ವ್ಯವಹಾರದ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇವತ್ತು ಲೌಕಿಕದಲ್ಲಿ ಏನಿದೆ ಫೀಸ್ ಕೊಟ್ಟೆ ಅಡ್ಮಿಷನ್ನು, ಶಾಸ್ತ್ರದಲ್ಲಿ ಇಲ್ಲ ಅದು. ಅಷ್ಟೇ ಅಲ್ಲ, ಅನ್ನ ಬಟ್ಟೆ ಕೊಟ್ಟು ಗುರುಗಳು ಹಾಕ್ತಾ ಇದ್ರು. ಮತ್ತೇನು ಗುರುದಕ್ಷಿಣೆ ಅವರು ಕೊನೆಗೆ ಅದು ಆಪ್ಷನಲ್, ಕೊಡಬೇಕು ಅಂತ ಕಂಪಲ್ಸರಿ ಅಲ್ಲ, ಇದು ಶಾಸ್ತ್ರದ ವಿಷಯ. ಅದಕ್ಕೆ ವಿಪಣ ಆಗಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ, ಪುರಂದರ ದೇವರನಾಮ ಹೊಂದಿದೆ, ಏನಾಗ ಕೊಡೋದು. ವ್ಯಾಪಾರ ತತ್ವ ಹೊರಗೆ ಬರೋದಿಲ್ಲ, ಯಾವ ತತ್ವ ಹರಿಸರ್ವತ್ವತ್ವ ಅದು ಮುಖ್ಯ ಪ್ರಮೇಯ ತಿಳಿಯೋದಿಲ್ಲ. ಬರ್ತಾ ಬರ್ತಾ ಕಲಿಯುಗದಲ್ಲಿ ಹೋಗಕ್ಕೆ ಅದೊಂದು ಕಾರಣ ಕೂಡ ಹೌದು. ಹಿಂದಿನ ಕಾನ್ಸೆಪ್ಟ್ ಅಲ್ಲಿ ಗುರುಕುಲ ಆಶ್ರಮಗಳಿಲ್ಲ, ಕಾಡು ಎಲ್ಲ ಹೊರಟೋಯ್ತು. ಕ್ರಮೇಣ ಏನಾಯ್ತು, ಬರ್ತಾ 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 ಅದು ವ್ಯವಹಾರವಾದ್ದರಿಂದ ಅಲ್ಲಿ ನಿಜವಾದ ಬ್ರಹ್ಮಜ್ಞಾನ ಹೋಗಿಬಿಟ್ಟು ಲೋಕಜ್ಞಾನ ಬರುತ್ತಷ್ಟೇ. ಅದಕ್ಕೆ ಆ ವ್ಯವಹಾರ ತ್ವತ್ ಸೇವಾಲಕ್ಷಣೋ ಸೇವಾಲಕ್ಷಣೇ ಧನೇ ದತ್ತೆ ಸುಖ ಪದಾರ್ಥ ಲಕ್ಷಣಂ ಫಲಂ ದೇಯಮಿತಿ ಸಂಕಲ್ಪ ಲಕ್ಷಣ ಅತಃ ಫಲಂ ಲಕ್ಷ್ಯತೆ. ಇಂಥ ವ್ಯವಹಾರ ಎಂದು ಇರಬಾರದು. ವಿಶಿಷ್ಟ ಫಲಾಪೇಕ್ಷಾ ಮೃತೆ ಏ ಸ್ಮರಂತೆ ತೇಷ್ಟಾಂ ಧ್ವನಿಂ ಉಪವಿಷ. ಫಲನೇ ಬಿಟ್ಬಿಟ್ಟು ಕೆಲಸ ಮಾಡೋದು ಹೇಗೆ ಅಂದರೆ ವಿಶಿಷ್ಟ ಫಲನ ಕೇಳಬೇಕು, ಸಾಮಾನ್ಯ ಫಲ ಕೇಳು. ಧನಾದಿಗಳು ಏನವು ಸಾಮಾನ್ಯ, ವಿಶಿಷ್ಟ ಫಲ ಯಾವುದು ಜ್ಞಾನಭಕ್ತಿ ವೈರಾಗಿ ಅದನ್ನು ಕೇಳಬೇಕೆ ಹೊರತು ಬೇರೆದನ್ನು ಕೇಳಬಾರ್ದು. ಅಂಥವರ ಧ್ವನಿಯಲ್ಲಿ ನೀನು ಅಭಿವ್ಯಕ್ತನಾಗ್ತೀನಿ ಅಂತ ಹೇಳ್ತಾ. ಫಲ ಇಲ್ಲದೆ ಕೆಲಸ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ, ಗೊತ್ತಾಯ್ತಾ. ಫಲ ಇರಬೇಕು, ಫಲದಲ್ಲಿ ಎರಡು ಭಾಗ, ಒಂದು ಮುಖ್ಯ ಒಂದು ಅಮುಖ್ಯ ಅಂತೇಳಿ. ಮುಖ್ಯ ಫಲ ಯಾವುದು, ಯಾವುದೇ ಕಾರ್ಯಕ್ಕೆ ಜ್ಞಾನಭಕ್ತಿ ವೈರಾಗ್ಯ. ಯಾರೋ ಬಂದರು ಬಾಯಾರಿಗೆ ಬಂದರು ನೀರು ಕೊಟ್ಟ, ಅದು ಫಲ ಏನು ಗೊತ್ತಾ, ಜ್ಞಾನಭಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆ. ಅಲ್ಲಿಗೆ ಎಂಡ್ ಆಗಬೇಕು. ನೀರು ಕೊಟ್ಟ, ಅನ್ನ ಕೊಟ್ಟ, ಏನೇ ಕೊಟ್ಟ, ಅದ್ರ ಮುಖ್ಯ ಗುರಿ ಏನು, ವಿಷ್ಣು ಪ್ರೀತ್ಯರ್ಥಂ ಅಂದರು ಒಂದೇ, ಜ್ಞಾನಭಕ್ತಿ ವೈರಾಗ್ಯ ಅಂದರು ಒಂದೇ. ಅದನ್ನು ಬಿಟ್ಟುಬಿಟ್ಟು ಏನಾದ್ರು ಬೇರೆ ಕೇಳಿದ ಅಂದರೆ ಏನದು, ಅದು ಸೆಕೆಂಡರಿ ಫಲ. ಆ ಫಲ ಕೇಳಿದರೆ ಎಂದು ಸಿದ್ಧಿ ಬರೋದಿಲ್ಲ, ಫಲ ಕೇಳಿದರೆ ಸಿದ್ಧಿ ಬರೋದಿಲ್ಲ ಅಂತ ಹೇಳಿದ. ವಾಚಿ ಸನ್ನಿಹಿತತ್ವೇನ ತದುಕ್ತ ವಿದ್ಯೆಯ ಜ್ಞಾತು ಶಕ್ಯೋ. ಅಂಥವ್ರು ಹೇಳಿದರೆ ಮುಖ್ಯ ಫಲವನ್ನು ಬಯಸಿ ಹೇಳ್ತಾರಲ್ಲ, ಅವ್ರು ಹೇಳಿದರೆ ಅರ್ಥ ಆಗುತ್ತೆ, ಉಳಿದವ್ರು ಹೇಳಿದರೆ ಅರ್ಥ ಆಗೋದಿಲ್ಲ. ತತ್ರ ಇತ್ತಂ ಭಾವಮಾಹು ಆರುವತೋ ವೇದಾದಿಭಿ ಸ್ತುವತೋ ವಾಯೋ ಪ್ರಸಾದಾತ್ ತಥಾ ಸ್ಮರಂತಿ ನಾಣ್ಯಥಾ ಇತ್ಯರ್ಥ. ಇಂಥವ್ರು ಯಾರು, ವಾಯುದೇವರು. ಏನಿಲ್ಲ ಯಾವಾಗಲೂ ಅವರಿಗೆ ಫಲದಪೇಕ್ಷೆ ಯಾವ್ಯಾವ ಕಾಲಕ್ಕೂ ಇಲ್ಲ, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕಾಲಕ್ಕೂ ಇಲ್ಲ. ಎಲ್ಲಿ ರಾಮದೇವರು ಏನು ಬೇಕು ಅಂತ ಕೇಳಿದರೆ ಪ್ರವರ್ಧತಾಂ ಭಕ್ತಿ ರಲಂ ಕ್ಷಣೇ ಕ್ಷಣೆ ಅಂತ ಹೇಳಿದವರು. ಯಾವ ಕಾಲು ಅದರಿಂದ ಅವ್ರ ಬಾಯಲ್ಲಿ ಪೂರ್ಣ ಸಿದ್ಧಿ. ಅದಕ್ಕೆ ಅವ್ರನ್ನ ಕಳಿಸ್ಕೊಡ್ತಾರೆ, ಅವತಾರ ಮಾಡಿ ಜ್ಞಾನ ಕೊಡಿ ಅಂತೇಳಿ, ಗೊತ್ತಾಯ್ತಾ. ಸರ್ವಜ್ಞ ಮನ್ಯ ಮನವೇಚ್ಛ ಸ ಕಾರ್ಯ ವೀರ್ಯ. ಅದು ಅದೇ, ಅದಕ್ಕೆ ಮುಂದೇನಾಯಿತು, ಫಲಾಪೇಕ್ಷೆ ಕೇಳಬಾರ್ದು ಎಂಬ ದೃಷ್ಟಿಯೇ ಸನ್ಯಾಸಾಶ್ರಮ ಬಂತು, ಸನ್ಯಾಸಿಗಳಿಗೆ ಮಹತ್ವ ಬರಲಿ ಅಂತ ಹೇಳಿಬಿಟ್ಟು ಅದು ದುರ್ವಿನಿಯೋಗ ಆಯಿತು. ಆಚಾರ್ಯ ದುರ್ವಿನಿಯೋಗ ಆಗೋಗ್ಬಿಟ್ಟಿತ್ತು, ಅದು ಶುದ್ಧ ಮಾಡಕ್ಕೆ ಮತ್ತೆ ಆಚಾರ್ಯರು ಬಂದರು. ಅಂದರೆ ಸನ್ಯಾಸನ ಕಮರ್ಷಿಯಲ್ ಆಗಿತ್ತು ಅಂತ ಹೇಳ್ತಾರೆ. ಚನೋ ನಮೇನ್ಯ ನಾ ಅಪರತೇತಿ ಮತ್ವ ಶಠಃ ಚತುರ್ಥಾಶ್ರಮ ಮೇಷ ಬೇಜೆ. ಮಧುವೇದಿಯಲ್ಲಿ ಬಂದಿದೆ. ಉಳಿದವರೆಲ್ಲ ಹಿಂದಿನ ಮತ್ತವ್ರು ಯಾತು ಸನ್ಯಾಸ ತಗೋತಿದ್ರು ಅಂದರೆ ಜನೋ ನಮೇನ್ನ, ಜನ ಖಾಲಿ ಬಿಡೋದಿಲ್ಲ, ಸನ್ಯಾಸಾಶ್ರಮ ತಗೊಂಡ್ರೆ ತೆಪ್ಪು ಬಿಡ್ತಾರೆ ಅಂತ ತಗೊಂಡಿದ್ರೆ ಹೊರತು ತಮಗೆ ಸನ್ಯಾಸ ಬೇಕಲ್ಲ, ಜನಗಳನ್ನ ಮೋಸ ಮಾಡಲಿಕ್ಕೆ ಸನ್ಯಾಸ ಬೇಕು ಅಂತಾಗಿ ಆಚಾರ್ಯ ಏನು ಮಾಡಿ ಶುದ್ಧ ಸನ್ಯಾಸ ಆಚಾರ್ಯ ತೋರಿಸ್ಕೊಟ್ರು. ಅದನ್ನೇ ತಿಳ್ಕೊಬಡಿತಾಚಾರ ಹೇಳ್ತಾರೆ ತತ್ವಪ್ರದೀಪದೊಳಗೆ. ಸನ್ಯಾಸ ಆಶ್ರಮ ವರಹ ಪಾರಮಹಂಸ ಆಶ್ರಮ ವರಹ ಯಚ್ಚೀರ ಗಂಗಾಜಲ ಸ್ನಾತ ಆಚಾರ ಸನ್ಯಾಸಾಶ್ರಮಕ್ಕೆ ಸ್ನಾನ ಮಾಡಿಸಿ ಮಡಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ಏನಾಗಿತ್ತದು? ಮೈಲಿಗೆ ಆಗಿಬಿಟ್ಟು ಸನ್ಯಾಸಾಶ್ರಮ ಮೇಲೆ ಮೈಲಿಗೆ ಆಗಿಬಿಟ್ಟು. ಏನು ಮಾಡಿದರು ಆಚಾರ್ಯ? ಮತ್ತೆ ಶುದ್ಧ ಸನ್ಯಾಸಿಗಳು ಹೇಗಿರ್ತಾರೆ ತೋರಿಸಿದ್ರು. ಅವಾಗ ಏನಾಯ್ತು? ಮತ್ತೆ ಪುನಃ ಬೆಲೆ ಬಂತ. ಓ, ಹೀಗಾದ್ರೆ ಸನ್ಯಾಸಿಗಳು ಹೀಗಿರಬೇಕು. ಮತ್ತೆ ಜನಗಳಿಗೆ ಗೌರವ ಬರಹಾಗಾಯ್ತು. ಓ, ಕೆಲವು ಕೆಟ್ಟ ಪದಾರ್ಥಕ್ಕೆ ಹೋದ ಮೇಲೆ ಮೈಲಿಗೆ ಅದಾಗುತ್ತೆ. ಒಳ್ಳೆಯವ್ರು ಬಂದಾಗ ಏನಾಗುತ್ತೆ? ಡಿಪಾರ್ಟ್ಮೆಂಟ್ ಮತ್ತೆ ಗೌರವ ಬರುತ್ತೆ. ಈ ಡಿಪಾರ್ಟ್ಮೆಂಟ್ ಭಾರಿ ಚೆನ್ನಾಗಿದೆ ಹೇಗೆ ಅಂತ ಹೇಳ್ತಾರೆ. ಆಚಾರ್ಯರಿಂದ ಸನ್ಯಾಸಕ್ಕೆ ಪುನರುಜ್ಜೀವನ ನಡೀತು. ಅಂಥವ್ರ ಬಾಯಲ್ಲಿ ಮಾತು ಬಂದರೆ ಏನಾಗುತ್ತದೋ? ಸತ್ಯವಾಗ ಸತ್ಯಲೋಕಾಧಿಪತಿಗಳವರು ಗೊತ್ತಾನೆ, ಸತ್ಯಲೋಕಾಧಿಪತಿಗಳಾದ್ದರಿಂದ ಅಂಥವ್ರ ಬಾಯಿಂದ ಬರಬೇಕು. ತತ್ರ ಇತ್ತಂ ಭಾವಮಾಹು ಶಾಸ್ತ್ರತೋ ವೇದಾದಿಭಿ ಆರುವತಃ ವೇದಾದಿಭಿ ಸ್ತುವತ ವಾಯೋ ಪ್ರಸಾದಾತ್. ಅದಕ್ಕೆ ಅವರ ಅನುಗ್ರಹ ಬೇಕು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಎಷ್ಟು ಸ್ವಾರಸ್ಯ ಇದೆ ಅದರೊಳಗೆ. ನಮ್ಗೆ ಎಂಥ ಭಕ್ತಿ ಕೊಡಬೇಕು ಅವರು? ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ. ಇಂಥ ಭಕ್ತಿ ಕೊಡಬೇಕು. ಯಾತಕ್ಕೆ? ಅಂಥ ಭಕ್ತಿ ನಿಮ್ಮಲ್ಲಿ ಇದನ್ನೇ ಕೊಡಬೇಕು ಅಂತ ಅರ್ಥ. ಅವರಲ್ಲಿ ನಮಗೇನು ಕೊಡ್ತಾರೆ? ಇಂಥ ಭಕ್ತಿ ಯಾರಲ್ಲಿದೆ? ವಾಯುದೇವರಲ್ಲಿರೋದ್ರಿಂದ ನೀವು ನಮಗೆ ಕೊಡಿ ಅಂತ ಕೇಳಿದ. ಸೊ ವಾಯುದೇವರು ಕೇಳೋದಕ್ಕೆ ಅದೇ ಕಾರಣ. ಅಂಥ ಭಕ್ತಿ ಇದೆ ಅಂತ ಶ್ರುತಿಗೀತ ಹೇಳ್ತಾ ಇದೆ. ವಾಯುದೇವರಿಗೆ ಮಾತ್ರ ಅಂಥ ಭಕ್ತಿ ಇದೆ. ಆದ್ದರಿಂದ ಅವ್ರ ಮುಖ್ಯ ಗುರುಗಳು ಅಂದರೆ ಯಾರು? ಅವರೇ. ಅವ್ರ ಮತ ನಂಬಿದಾಗ ಅವರಿಗೇನು ಬರುತ್ತೆ? ನಿಧಾನವಾಗಿ ಅವರಿಗೆ ಕೂಡ ಗುರುತ್ವ ಬರುತ್ತೆ. ಪ್ರಧಾನ ಗುರುಗಳು ಶ್ರೀಮದ್ ಆಚಾರ್ಯ, ಆಚಾರ್ಯ ಶ್ರೀಮದ್ ಆಚಾರ್ಯ. ನೀವೇ ಯೋಚನೆ ಮಾಡಿ, ಆಗತ್ತಾ? ಸಾಧ್ಯ ಇದೆಯಾ? ಆಯ್ತು, ಇನ್ನ ಮೇಲೆ ಮಾಡಿದೆ ಅಂತ ಹೇಳಿ ಹಾಳಾಗ. ಇವನ ಮೇಲೆ ಮಾಡಿದೆ ಅಂತ ಹೇಳಿ ಇಷ್ಟು ಸ್ಥಿತಿ ಗತಿ ಇದೆ. ಆಚಾರ್ಯ ಹೇಗಿದ್ರು? ಅನಾದಿ ಕಾಲ ಅನಂತ ಕಾಲ ಹಾಗೆ ಇರ್ತಾರೆ. ನೋ ಚೇಂಜ್. ವಾಯುದೇವರಲ್ಲಿ ಒಂದೇ ಒಂದು ಕಾಲಕ್ಕೆ ಏನು ಮಾಡೋದಿಲ್ಲ ಅವರು? ತಪ್ಪಿಲ್ಲ. ಇನ್ಮೇಲೆ ತಪ್ಪು ಮಾಡೋದಿಲ್ಲ. ರುಜು ಆಗ್ತೇನೆ ಅಂತ ಹೇಳಿದರೆ ದಡ್ಡ ಅಂತ ಅರ್ಥ. ಯಾತಕ್ಕೆ? ಹಿಂದೆ ಮಾಡಿ ತಪ್ಪೇನು ಮಾಡಬೇಕು? ಮುಗಿತಲ್ಲ ಆಚಾರ್ಯ. ಹಿಂದೆ ಕೂಡ ತಪ್ಪು ಮಾಡಿದ್ರು, ಮತ್ತೆ ಮುಂದೆನೂ ಮಾಡೋದಿಲ್ಲ. ಇದು ದೊಡ್ಡ ಹಿರಿಮೆ ಇದೆ. ಅದಕ್ಕೆ ಆಚಾರ್ಯ ಉಳಿದ ಯಾವ ದೇವತೆಗಳು ಆಚಾರ್ಯ ಯಾತಕ್ಕೆ ಸಮನಾಗೋದಿಲ್ಲ ಅಂದರೆ ಅದಕ್ಕೆ ಅವರ ಹಿರಿಮೆ. ಅನಾದಿ ಕಾಲದ ಬರೋದು ಇವತ್ತು ಶುರು ಮಾಡಿದ ಅನಾದಿ ಕಾಲ ಹೇಗಾಗುತ್ತದೆ? ವ್ರತ ಅರ್ಧ ಆಗೋಡು, ಇವತ್ತು ವ್ರತ ಬರುತ್ತೆ, ಪೂರ್ತಿ ವ್ರತ ಆಗುತ್ತದೆ? ಆಗೋದಿಲ್ಲ. ಹಿಂದೆ ಬಿಟ್ಟಿದ್ದಾಯ್ತಲ್ಲ ಈಗಾಗಲೇ. ಅದಕ್ಕೆ ಅಂತ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಆದ್ದರಿಂದ ಅವರ ಅನುಯಾಯಿಗಳಾಗ್ಬೋದು, ಹೊರತು ಅವರೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆಚಾರ್ಯ ಬರೀತಾರೆ. ಒಬ್ಬ ಜೀವ ಭಾರಿ ಪ್ರಯತ್ನ ಪಟ್ಟರು ಕೂಡ ವಾಯುದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನಾರಾಯಣ ಏನಾಗ್ತಾನೆ ಅಂತ ಕೇಳಿದ. ವಾಯುದೇವರಾಗ ವಾಯುದೇವರು ಜೀವೋತ್ತಮರಾಗೋ ಚಾನ್ಸಸ್ಸೇ ಉಳಿದವರಿಗಿಲ್ಲ ಅಂದಮೇಲೆ ಇನ್ನು ಸರ್ವೋತ್ತಮ ಹೇಗಾಗ್ತಾರೆ? ಕಠೋಪನಿಷತ್ ಭಾಷೆಯಲ್ಲಿ ಆಚಾರ್ಯ ಬರೀತಾರೆ ಈ ಮಾತನ್ನು. ಗೊತ್ತಾಯ್ತಾ? ಇನ್ನೂ ತಗೊಳ್ಳಿ. ಅಂತ ವಾಯುದೇವರಿಗೆ ಪರಬ್ರಹ್ಮ ಸರ್ವೋತ್ತಮತ್ವ ಬರೋದಿಲ್ಲ, ಇಲ್ಲ ನಿಮಗೆಲ್ಲ ಏನು ಬರುತ್ತೆ ಅಂತ ಕೇಳ್ತಾರೆ. ಇಷ್ಟಾದ್ರೂ ವಾಯುದೇವರಾಗಿದ್ದೇನೆ ಜೀವೋತ್ತಮರಷ್ಟೇ ಆದರೆ ಅವ್ರದ್ದು ಏನಾಗಲಿಲ್ಲ? ಸರ್ವೋತ್ತಮ ಅಲ್ಲ. ನಿಜವಾಗ್ಲೂ ಕೂಡ ಭದ್ರಾಚಾರ್ಯನಾದರೂ ನಾನೇ ದೇವರು ಅಂತ ಕರ್ಕೊಂಡಿದ್ರೆ ನಂಬಿಡಬೇಕಾಗಿತ್ತು. ಯಾಕೆ? ಅಂಥಂಥ ಮಹಿಮೆ ತೋರಿಸಿದ್ರು. ಅಂಥವ್ರು ಏನು ಹೇಳ್ತಾರೆ? ದಾಸೋಹಂ ಕೋಸಲೇಂದ್ರಸ್ಯ ಅಂದಮೇಲೆ ಉಳಿದವರು ಹೇಳಿದರೆ ಎಷ್ಟು ತಪ್ಪಾಗುತ್ತೆ? ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಎಷ್ಟು ತಪ್ಪು? ಅದೊಂದು ಕಾರಣ, ಅಡಿಷನಲ್ ಕಾಸ್ ರೀಸನ್. ಹಾಂ, ಅದೇ ಹೇಳ್ತದೆ ಧ್ವನಿಯ ರೋ ರೋದ ರುವ ರೋ ಅಂದ್ರೇನು? ದುರೋಧನ. ರೋದನ ಬಂದಿರೋದೆ ರೂರಿಂದ. ಆರುವತಃ ಜೋರಾಗಿ ಘೋಷಣೆ ಮಾಡೋದು ವೇದ ಘೋಷಗಳನ್ನು ಯಾವ ಭಕ್ತಿಯಿಂದ? ಅಂಥವ್ರ ಬಾಯಿಂದ ಬಂದಾಗ ನಿನ್ನ ವಿಷಯ ಸರಿಯಾಗಿ ತಿಳಿಯುತ್ತೆ ಅಂತ ಹೇಳ್ತಾರೆ. ಪ್ರಸಾದ ತಥಾ ಸ್ಮರಂತಿ ನಾಣ್ಯಥಾ ಇತ್ಯರ್ಥ. ಅಂತ ವಾಯುದೇವರ ಅನುಗ್ರಹದಿಂದ ವಾಯುದೇವರಿಗೆ ನಿನ್ನ ಅನುಗ್ರಹ, ಉಳಿದವರಿಗೆ ನಿಮ್ಮಿಬ್ಬರ ಅನುಗ್ರಹ ಬೇಕು, ಇಲ್ಲವರ ಸಾಧ್ಯ ಇಲ್ಲ. ಸರ್ವ ವೇದಾದಿ ರೂಪೇಣ ಪ್ರಾಣಸ್ಯ ಆರುವತ ಸದಾ ಪ್ರಸಾದ ತೇ ವಿಜಾನಂತಿ ಸೂಕ್ಷ್ಮಾತ್ ಸೂರ ಜನಿಂ ಕ್ರಮಾತ್ ಮೃತಿಂಚ ಸರ್ವಜೀವಾದೇಹೆ ಈಶಸ್ಯ ವ್ಯತಿರಿಕ್ತತ ಜಾನಂತಿ ಯೇ ನಿರಾಕಾಂಕ್ಷಾ ತೇಷಾಂ ವಾಚಿ ಜನಾರ್ದನ. ಎಷ್ಟು ಒಳ್ಳೆಯ ಶ್ಲೋಕ ನೋಡಿ. ಇದು ತಾತ್ಪರ್ಯದ ಮಾತು ಆಚಾರ್ಯ ಕೊಟ್ಟಿರೋದು. ಸರ್ವ ವೇದಾದಿ ರೂಪೇಣ ಪ್ರಾಣಸ್ಯ ಆರುವತಃ ಸದಾ. ಸಕಲ ವೇದಾದಿ ರೂಪದಿಂದ ಸದಾ ಪ್ರಾಣದೇವರು ಸ್ತೋತ್ರ ಮಾಡ್ತಾ ಇರ್ತಾರೆ. ಸದಾ ಅಬ್ಬ ಇವತ್ತು ಸ್ತೋತ್ರ ಮುಗಿತು, ಬೇರೆ ಕೆಲಸ ಅದೆಲ್ಲ ಇಲ್ಲ. ವಾಯುದೇವ್ರಿಗೆ ಒಂದೇ ಕೆಲಸ ಏನದು? ದೇವ್ರ ಸ್ತೋತ್ರ ಮಾಡೋದು ಒಂದೇ. ಎಲ್ಲಿ ಮಾಡ್ತಾರೆ ಅಂದರೆ ಹೇಳ್ತಾರೆ, ಕಿವಿ ಮುಚ್ಚಿಕೊಂಡು ಒಂದು ಧ್ವನಿ ಕೇಳಿಸುತ್ತಲ್ಲ, ಯಾವ ಧ್ವನಿ ಅದು? ಕಿವಿ ಮುಚ್ಚಿಕೊಂಡಾಗ ಪ್ರಾಣದೇವರು ಮಾಡೋ ವೇದ ಘೋಷ ಅಂತ ಹೇಳ್ತಾರೆ. ಓ ಮತ್ತ ಘೋಷ ಮಾಡ್ತಿರ್ತಾರೆ. ಅಂದರೆ ನಮ್ಮ ದೇಹದೊಳಗಿದ್ದು ವಾಯುದೇವರು ಏನು ಮಾಡ್ತಿದ್ದಾರೆ? ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಸರ್ವದಾ ಆರುವತಃ. ಇಲ್ಲದ ಹೋದರೆ ವಾಯುದೇವರ ಆ ರೀತಿ ಮಾಡದೆ ಹೋದರೆ ಮನುಷ್ಯ ಬದುಕದೇ ಇಲ್ಲ. ಅರ್ಥ ಆಯ್ತಾ? ಅದು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರ್ತದೆ, ಮೇಂಟೈನ್ ಮಾಡ್ತಾನೆ ಇರಬೇಕು ಎವರಿ ಟೈಮ್. ವಾಯುದೇವರು ಮೇಂಟೈನ್ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಆ ಧ್ವನಿ ನಮಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ. ಆ ಧ್ವನಿ ಕೇಳಿಸುತ್ತೆ, ಅದು ವಾಯುದೇವರು ನಮಗೆ ಈಗ ಅನುಗ್ರಹ ಮಾಡ್ತಿದ್ದಾರೆ ಅಂತ ಅರ್ಥ. ಸ್ತೋತ್ರ ಯಾರಿಸ್ತೋ ದೇವ್ರ ಸ್ತೋ ಓ ಮತ್ತು ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ ಅವರು. ಪ್ರಸಾದ ಅಂಥ ವಾಯುದೇವರ ಅನುಗ್ರಹದಿಂದ ಏ ವಿಜಾನಂತಿ ಯಾರು ತಿಳಿತಾರೆ? ಸೂಕ್ಷ್ಮ ಸ್ಥೂಲಜನಿಂ ಕ್ರಮಾತ್, ಸೂಕ್ಷ್ಮದಿಂದ ಸ್ಥೂಲ ಹುಟ್ಟುತ್ತೆ. ಯಾವಾಗಲೂ ಕಾರಣ ಸೂಕ್ಷ್ಮ, ಕಾರ್ಯ ಸ್ಥೂಲ, ಗೊತ್ತಾಯ್ತಾ? ಅದರಿಂದ ಹುಟ್ಟುತ್ತ ಅದರ ಅರ್ಥ ಮಾಡ್ಕೊತಾರೆ. ಮೃತಿಂಚ ಸರ್ವಜೀವಾದೇಹಿ, ಸಕಲ ಜೀವಗಳ ಹುಟ್ಟು ಸಾವು ಇರುವಿಕೆ ಇವೆಲ್ಲ ದೇವರಿಂದ ಆಗುತ್ತೆ ಅಂತ ವಾಯುದೇವರು ಹೇಳಬೇಕು, ಅವರ ಮೇಲೆ ತಿಳಿಯುತ್ತೆ ಅಂತ ಹೇಳ್ತಾರೆ. ರೋಗ ಇಲ್ಲ ಅಂತ ಯಾರು ಸರ್ಟಿಫೈ ಮಾಡಬೇಕು? ನೀವು ಯಾರ್ಯಾರು ಸರ್ಟಿಫೈ ಮಾಡಿದರೆ? ರೋಗ ಇಲ್ಲ ಸರ್ಟಿಫೈ ಡಾಕ್ಟರ್ ಹೇಗೆ ಮಾಡಬೇಕು? ರೋಗ ಇದೆ ಅಂತ ಹೇಳಬೇಕು ಯಾರು ಬೇಕು? ಡಾಕ್ಟ್ರೇ ಬೇಕು. ಮೆಡಿಕಲ್ ಲೀವ್ ಹಾಕ್ತಾನೆ ತಕ್ಷಣ ಸರ್ಟಿಫಿಕೇಟ್ ಯಾರು ಹಾಕ್ಬೇಕು? ಪ್ರೈಮ್ ಮಿನಿಸ್ಟರ್ ಸರ್ಟಿಫಿಕೇಟ್ ಯಾರು ಒಪ್ಪೋದಿಲ್ಲ, ಯಾರು ಹಾಕ್ಬೇಕು? ಡಾಕ್ಟರ್ ಸರ್ಟಿಫಿಕೇಟ್ ಹಾಕ್ಬೇಕು. ಮತ್ತೆ ವಾಸಿಯಾಗಿದೆ, ಮತ್ತೆ ಯಾರು ಸರ್ಟಿಫಿಕೇಟ್ ಕೊಡಬೇಕು? ಡಾಕ್ಟ್ರೇ ಕೊಡಬೇಕು. ಅದು ವಾಯುದೇವರೇ ಹೇಳಬೇಕು, ಇಲ್ಲದೆ ಹೋದ್ರೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಆಚಾರ ಭಾಷ್ಯ ಬರೆದಾಗ ಅರ್ಥ ಆದ ಹಾಗೆ, ಅದಕ್ಕಿಂತ ಮುಂಚೆ ಯಾರಿಗೆ ಅರ್ಥ ಆಗಿದ್ದಿಲ್ಲ? ಪದ್ಮನಾಭತೀರ್ಥರು ತಿರುಗುವರು ಯಾರ್ಯಾರಿಗೂ ಅರ್ಥ ಆಯ್ತು, ಆಚಾರ್ಯ ಹೇಳಿ ಎಲ್ಲರಿಗೂ ಅರ್ಥ ಆಯ್ತವೆ. ಅದು ಗ್ರಂಥಗಳೆಲ್ಲ ಇದ್ವು, ಆಚಾರ್ಯ ಹೇಳಿದ ಮೇಲೆ ಅರ್ಥ ಆಯ್ತು. ಆದ್ದರಿಂದ ಅವ್ರು ಹೇಳಿದರೆ ತಿಳಿಯೋದು. ಹೌದು, ಏಕಕಾಲದಲ್ಲ, ಏಕಕಾಲದಲ್ಲಿ ಆ ಬಾಯಸ್ಥಿತಿ ಹೇಳ್ತಾರೆ, ಏಕಕಾಲಕ್ಕೆ ಹೇಳ್ತಾರ, ನಿಧಾನ ಒಂದು ಶ್ಲೋಕ ಹೇಳ್ತಾ ಹೋಗ್ತಾರೆ. ದೇವರು ಮಾತ್ರ ಹೆಂಗೆ ಮಾಡ್ತಾನೆ? ಅನಂತವಿದ್ರು ಬಂದ್ಸರ್ತಿಗೆ ಹೇಳ್ತಾರೆ. ದೇವರಿಗೆ ಎಷ್ಟೇ ಅನಂತ ಮುಖ ಇದೆ, ಒಂದೊಂದು ಅಕ್ಷರ ಒಂದು ಮುಖದಲ್ಲಿ ಹೇಳಿದ್ರು ಅನಂತ ಮುಖ ಹೋಗ್ತದೆ. ಉಳಿದರಲ್ಲ ಕ್ರಮವಾಗಿ ಹೇಳಬೇಕೆ ಹೊರತು ಒಂದ್ಸರ್ತಿ ಅಲ್ಲ. ಪ್ರತಿಂಚ ಇಲ್ಲ ಇಲ್ಲ, ಅನಂತ ಪರಮಾತ್ಮ ಇರೋದೇ ಅನಂತ. ಅನಂತ ಪರಮಾತ್ಮ ಆಡಿದ್ರೆ ಅಂತ ಇಲ್ಲೇ ಇಲ್ಲ, ನಮ್ಮ ಅಂಗಡಿಯಲ್ಲಿ ಆಡಿದ್ರೆ ಇಲ್ಲೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಗೊತ್ತಾಯ್ತಾ? ಎರಡು ಗ್ರೇಡ್ ಕೊಡಿ, ಸೆಕೆಂಡ್ ಗ್ರೇಡ್ ಕೊಡಿ ಅಂದರೆ ಸೆಕೆಂಡ್ ಗ್ರೇಡ್ ಇಲ್ಲೇ ಇಲ್ಲ ನಮ್ಮಲ್ಲಿ, ಇರೋದೆಲ್ಲ ಏನು ಎಲ್ಲ ಗ್ರೇಡ್ ದೇವರಲ್ಲಿ ಸೆಕೆಂಡು ಸ್ಥಾನದ ಅಂತ ಇಲ್ಲೇ ಇಲ್ಲ. ಎಲ್ಲ ಯಾವುದದು? ಎಲ್ಲ ಪರಿಪೂರ್ಣ ಪರಿಪೂರ್ಣ ಪರಿಪೂರ್ಣ. ಅಪರಿಪೂರ್ಣವಾದ ವಿಚಾರ ದೇವರ ಬಗ್ಗೆ ಬರದೇ ಇಲ್ಲ. ಪೂರ್ಣಮದ ಪೂರ್ಣಮಿದ. ಏಳು ಕೋಟಿ ರೂಪ ಅಲ್ಲ, ತ್ರಿಕೋಟಿ ರೂಪ, ಮೂರು ಕೋಟಿ ರೂಪ. ಹಾಂ, ಎಲ್ಲ ರೂಪದಲ್ಲೂ ಉಚ್ಚಾರಣೆ ಮಾಡ್ತಾರೆ. ಅದರ ಸಾಮರ್ಥ್ಯ ಇದೆ, ಯೋಗಶಕ್ತಿಯಿಂದ ಸಾಧ್ಯ ಇದೆ. ಜಾನಂತೆಯೇ ನಿರಾಕಾಂಕ್ಷಾ ತೇಷಾಂ ವಾಚಿ ಜನಾರ್ದನ ಇತಿ. ಅಂಥವ್ರು ತಿಳ್ಕೊಳ್ಳೋಕೆ ಸಾಧ್ಯ. ಅಂಥವ್ರು ತಿಳ್ಕೊಂಡ್ಮೇಲೆ ಅವ್ರ ಬಾಯಲ್ಲಿ ಏನು ಬರುತ್ತೆ? ಅಸತ್ಯ ಆಗುತ್ತೆ. ಯಾಕೆ? ವಾಯುದ ಅನುಗ್ರಹ ಬಂದಿದ್ದರಿಂದ ತೇಷಾಂ ವಾಚಿ ಜನಾರ್ದನ. ಅವ್ರ ಮಾತಲ್ಲಿ ಪರಮಾತ್ಮ ನಿಂತು ಬಿಡ್ತಾರೆ. ಪ್ರಮಾಣಿತೀರ್ಥರು ದೀರ್ಘ ಸುಮಂಗಲಿ ಭವ ಅಂದ್ರೆ ಏನಾಯ್ತು ಅಲ್ಲಿಗೆ? ಸತ್ತವ್ರು ಬದಿ ಕುತ್ಕೊಂಡ್ಬಿಟ್ಟ. ಯಾಕೆ? ಅವ್ರ ಮಾತಿನಲ್ಲಿ ಏನಿರುತ್ತೆ? ಅವ್ರು ಸಸ್ಪೆಂಡ್ ಆಗಿರ್ತಾರೆ, ಸರ್ಕಾರ ಮತ್ತೆ ರಿಇನ್ಸ್ಟೇಟ್ ಅನ್ನುತ್ತೆ. ಯಾರೋ ಅಷ್ಟೇ ಅದು ಹೇಳ್ಬೇಕು, ಸಸ್ಪೆಂಡ್ ಮಾಡಿದ್ದೆ ಏನು ಮಾಡಬೇಕದು? ರಿವೋಕ್ ಮಾಡಬೇಕು, ಕಷ್ಟ ಬರೋದು. ಸೊ ವಾಯುದೇವರು ಆ ರೀತಿ ಮಾಡಿದ್ದರಿಂದ ತೇಷಾಂ ವಾಚಿ ಜನಾರ್ದನ, ಅವ್ರ ಬಾಯಲ್ಲಿ ಏನು ಮಾತು ಬರುತ್ತೋ ಸತ್ಯ ಆಗುತ್ತೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ಅವ್ರು ಹೇಳಿದ ಮಾತನ್ನು ದೇವರು ನಡೆಸ್ತಾನೆ ಅಂತ ಅರ್ಥ. ಸೂಕ್ಷ್ಮಾಣಿ ಮಹದಾದೀನಿ, ಅದೇ ಆ ಮಾತು ಬಂದಿದ್ದ ಹಾಗೇನೆ. ಯಾರು ವಿಪ್ರರು, ವಾಯುದೇವರ ಅನುಗ್ರಹದಿಂದ ಜ್ಞಾನ ಸಂಪಾದನೆ ಮಾಡಿರ್ತಾರೆ, ಅವರು ಬಾಯಲ್ಲಿ ಪರಮಾತ್ಮ ಸನ್ನಿಧಾನ ಇಟ್ಟಿರೋದ್ರಿಂದ ಅದು ಸತ್ಯ ಆಗುತ್ತೆ ಅಂತ ಅರ್ಥ. ಅತಿ ಹೆಚ್ಚು ಸನ್ನಿಧಾನ ಇಟ್ಟಿರೋದು ವಾಯುದೇವರಲ್ಲಿ, ರುಜುಗಳಲ್ಲಿ. ಅನಂತರ ತಾರತಮ್ಯಗಳು ಚೇಂಜ್ ಆಗ್ತಾ ಬರುತ್ತೆ. ಬಿಸಿ ಹೆಚ್ಚು ಬಿಸಿ ಅಂತ ಹೇಳೋದಿಲ್ಲ, ಹಾಲು ಕಾಯಿಸ್ತೀರಿ ಬಿಸಿ ಇದೆ, ಬೆಂಕಿ ಇನ್ನೂ ಬಿಸಿ ಇದೆ. ಯಾತಕ್ಕೆ? ಹಾಲು ಕಾಯಿಸ್ಲಿಕ್ಕೆ ಕಾದ ಹಾಲಿ ಮೇಲೆ ಇನ್ನೊಂದು ಹಾಲು ಇಟ್ಟರೆ ಕಾಯೋದಿಲ್ಲ, ಅದು ಯಾವ್ದರಿಂದ ಕಾಯಿಸ್ಬೇಕು? ಮತ್ತೆ ಬೆಂಕಿಯಿಂದನೇ ಕಾಯಿಸ್ಬೇಕು. ಇದು ಕ್ರಮೇಣ ಅರ್ಥ ಅರ್ಥ ಬರುತ್ತೆ, ಎವ್ರಿ ಮೊಮೆಂಟ್ ಬೆಂಕಿ ಚೇಂಜ್. ಅದೇ ರೀತಿ ಸೊ ವಾಯುದೇವರ ಸನ್ನಿಧಾನ ಎಂಥ ಸನ್ನಿಧಾನ? ನಿತ್ಯ ಸನ್ನಿಧಾನ. ಉಳಿದವುಗಳಲ್ಲಿ ಬೆಂಕಿ ಕಾಂಟ್ಯಾಕ್ಟ್ ಇದ್ದಾಗ ಸನ್ನಿಧಾನ, ತೆಗೆದ ತಕ್ಷಣ ಏನಾಗುತ್ತೆ? ಮತ್ತೆ ಆರೋಗ್ಯಬಿಡ. ಸೊ ವಾಯುದೇವರ ಸನ್ನಿಧಾನ ಯಾವಾಗಲೂ ಇರಬೇಕಾದ್ರೆ ಸದಾಕಾಲ ದೇವರು ಚಿಂತನೆ ಮಾಡ್ತಿದ್ರೆ ಸನ್ನಿಧಾನ ಹಾಗೆ ಮೇಂಟೈನ್ ಆಗುತ್ತೆ. ಮೃತಿಂಚ ಸರ್ವಜೀವಾದೇಹಿ ಈಶಸ್ಯ ವ್ಯತಿರಿಕ್ತತಾಂ, ಎಲ್ಲ ಜೀವರಲ್ಲೂ ಕೂಡ ಭೇದ ತಿಳ್ಕೋಬೇಕು, ದೇವರಿಂದ ಭೇದ ತಿಳಿಬೇಕು, ಪರಸ್ಪರ ಭೇದ ತಿಳಿಬೇಕು. ಜಾನಂತಿಯೇ ನಿರಾಕಾಂಕ್ಷ, ಫಲಾಪೇಕ್ಷೆ ಇರಬಾರ್ದು. ನಿರಾಕಾಂಕ್ಷ ಇದ್ದ ಹಿರಣ್ಯಕೃಷ್ಣ ಭಾರಿ ತಪಸ್ಸು ಮಾಡ್ತಾರೆ, ಏನಿರುತ್ತೆ ಅವ್ರ ಮನಸ್ಸಿನಲ್ಲಿ? ಫಲಾಪೇಕ್ಷೆ, ನಾ ಸಾಯಬಾರದು, ಇದು ಶುರು ಮಾಡ್ತಾರೆ. ಆದ್ದರಿಂದ ಅಷ್ಟು ತಪಸ್ಸು ವೇಸ್ಟ್ ಆಗುತ್ತೆ. ಅವನು ಮಾಡಿದ್ದು 36,000 ವರ್ಷ, ಯಾರು? ಹಿರಣ್ಯಕೃಷ್ಣ. ಧ್ರುವ ಮಾಡಿದ್ದೆಷ್ಟು? 6 ತಿಂಗಳು, ಗೊತ್ತಾಯ್ತಾ? 6 ತಿಂಗಳು, ಅದು ಇಂಪಾರ್ಟೆಂಟ್, ಸುಮ್ಮನೆ ನೋಡಿ. 6 ತಿಂಗಳು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಕ್ಕೆ ಇವತ್ತಿಗೂ ಧ್ರುವೇಶ್ವರ ಕೂತಿದ್ದಾನೆ. ಧ್ರುವ 6 ತಿಂಗಳು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಕ್ಕೆ, ಗೊತ್ತಾಯ್ತಾ? ಅವನು 36,000 ವರ್ಷ ಫಲಾಪೇಕ್ಷೆ ಇದ್ದು ಮಾಡಿದ್ದಕ್ಕೆ ಅವತ್ತೇ ಸತ್ತೋಗ್ಬಿಟ್ಟ. ಯಾರೋ ಇವತ್ತು ಅವಳನ್ನೇ ಸತ್ತೋದು. ಫಲಾಪೇಕ್ಷೆ ಕೊಲ್ಲುತ್ತೆ, ನಿರಪೇಕ್ಷತ ಬದುಕಿಸುತ್ತೆ. ಅರ್ಥ ಆಯ್ತಾ? ಯಾವ ನಿರಪೇಕ್ಷನಾಗಿರ್ತಾನೋ ಟೆನ್ಷನ್ ಫ್ರೀ, ಅವನು ಬಿ ಪಿ ಗಿಪಿ ಬರೋದಿಲ್ಲ, ಅಪೇಕ್ಷೆ ಇಲ್ಲದಾಗ ಏನಾಗೋದಿಲ್ಲ, ಟೆನ್ಷನ್ನೇ ಇರೋದಿಲ್ಲ, ಲೈಫ್ ಜಾಸ್ತಿ ಆಗುತ್ತೆ. ಆ ಫಲ ಇದ್ದಾಗ ಏನಾಗುತ್ತೆ ಅವನಿಗೆ? ಫಲ ಸಿಗುತ್ತೋ ಇಲ್ಲೋ, ಸಿಗುತ್ತೋ ಇಲ್ಲ, ಬಸ್ ಹಾಗೆ ಇರುತ್ತೆ. ಏನಾಗುತ್ತೆ ಕೊನೆಗೆ? ಅದು ಆ ಟೆನ್ಷನ್ನಿಂದಲೇ ಆಯುಷ್ಯ ಕಡಿಮೆ ಆಗಿಬಿಡುತ್ತೆ. ಕೃತಿಕದಲ್ಲಿ ಆಯುಷ್ಯ ಯಾತಕ್ಕೆ ಜಾಸ್ತಿ ಅಂದರೆ, ಎಲ್ಲ ಶುದ್ಧ ಕರ್ಮರತರು, ಫಲಾಪೇಕ್ಷೆನೇ ಇಲ್ಲ, ಅದಕ್ಕೆ 1,00,000 ವರ್ಷ ಬದುಕಿದ್ರಂತ. ತ್ರೇತಾಯಿ ಸ್ವಲ್ಪ ಫಲಾಪೇಕ್ಷೆ ಶುರುವಾಯಿತು. ಎಷ್ಟವನಾಯ್ತು ಆಯುಷ್ಯ? 10,000 ವರ್ಷಕ್ಕೆ ಬಂತಷ್ಟೇ. ದ್ವಾಪರದ ಇನ್ನೂ ಜಾಸ್ತಿ ಆಯಿತು. ಎಷ್ಟಕ್ಕೆ ಬಂತಾಗದು? 1,000 ವರ್ಷಕ್ಕೆ ಬಂತು. ಕಲಿಯುಗದಲ್ಲಿ ಇನ್ನೂ ಜಾಸ್ತಿ, 120 ವರ್ಷಕ್ಕೆ ಬಂತು. ಅದು ನೋ ಗ್ಯಾರಂಟಿ, 120 ವರ್ಷ ಗ್ಯಾರಂಟಿ ಕೂಡ ಇದೆ. ಫಲಾಪೇಕ್ಷೆ ಎಷ್ಟು ವರ್ಷ ಬರುತ್ತೀರಿ, ಎಷ್ಟು ಫಲಾಪೇಕ್ಷೆಗೆ ಅಷ್ಟು ವರ್ಷ ಅಂತ ಹೇಳಿದೆ. ನಾವೇನು ನೋಡ್ತೀವಿ, ಬಿ ಪಿ ಎಲ್ಲ ನೋಡ್ತಾರೆ, ಅದು ಬಂದು ಫಲಾಪೇಕ್ಷೆ ನೋಡಬೇಕು ಫಸ್ಟು. ಎಷ್ಟು ಫಲಾಪೇಕ್ಷೆ ಇದೆ ನಿಮ್ಗೆ, ಆ ದೊಡ್ಡ ರೋಗ ಬೇಗ ಹೋಗ್ತೀರಿ ಅಂತ. ಫಲಾಪೇಕ್ಷೆ ಕಡಿಮೆ ಇದೆ ಅಂದರೆ ಜಾಸ್ತಿ ಬದುಕ್ತೀರಿ ಅಂತ. ಸೊ ಅದು ರಿಯಲ್ ಟೆಸ್ಟ್ ಅದು. ಇವತ್ತು ರಾಯರು ಏನು ಮಾಡಿದರು, ಅಂಥ ಭಯಂಕರ ದಾರಿದ್ರ್ಯ ಇದ್ರೂ ಫಲ ಕೇಳಲಿಲ್ಲ. ಅದು ಇವತ್ತಿಗೂ ಭೂಮಿ ಹೇಳಿ ನಡೀತಾ ಇದೆ ನೋಡಿದ್ರೆ, ಫಲ ಕೇಳಲಿಲ್ಲ. ಆದ್ದರಿಂದ ಇವತ್ತು ಭೂಮಿ ಜ್ವರ ನಡೀತಾ ಇದೆ. ವಾದಿರಾಜರಂಥವ್ರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಆಗಿರೋರೆ, ಫಲ ಎಂತೆಂಥ ದೇವ್ರ ಫಲ ಕೊಂಡಕ್ಕೆ ಬಂದರೂ ಕೂಡ ಬೇಕಿಲ್ಲ ಅಂತ ಹೇಳಿದವ್ರು. ಅದು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಎಲ್ಲದಕ್ಕೂ ರೂಟ್ ಕಾಸ್ ಯಾವುದು, ಫಲಾಪೇಕ್ಷೆ ಬೇಡ. ಸೊ ಫಲಾಪೇಕ್ಷೆ ಯಾವಾಗ ಬಿಡ್ತಾನೆ ಮನುಷ್ಯ, ಅವನಿಗೆ ಕೊನೆಗೆ ಪೂರ್ತಿ ಬೇಡ ಇಲ್ಲ ಅಂತ ವೈಕುಂಠಕ್ಕೆ ಹೋಗ್ತಾನೆ. ಅಲ್ಲಿ ಡೆತ್ತೇ ಇಲ್ಲ, ಅಲ್ಲಿಗೆ ಹೋಗಿಬಿಡ್ತಾನೆ ಕೊನೆಗೆ. ಇಲ್ಲಿ ಡೆತ್ತು ಕಡಿಮೆ, ಅಲ್ಲಿ ಡೆತ್ ಇಲ್ಲೇ ಇಲ್ಲ. ಅದಕ್ಕೆ ಫಲಾಪೇಕ್ಷೆ ಬಿಡೋದನ್ನು ಪ್ರಾಕ್ಟೀಸ್ ಮಾಡೋದೇ ಶಾಸ್ತ್ರ. ಅದು ಏಕಾದಶಿ ವಾರ ಯಾವುದಕ್ಕೆ ಹೆಲ್ಪ್ ಮಾಡ್ತದೆ, ಫಲಾಪೇಕ್ಷೆ ಬಿಡೋದಕ್ಕೆ ಹೆಲ್ಪ್ ಮಾಡೋದು. ಹಸಿವಾದಾಗೆಲ್ಲ ಬೇಡ ಬೇಡ ಅಂತ ಹೇಳಿ ಹೇಳಿ ಕೊನೆಗೆ ಏನು ಮಾಡ್ತದೆ, ಅದು ಮೋಸ್ಟ್ ಎಸೆನ್ಷಿಯಲ್ ಫುಡ್ಡು. ಅದು ಯಾವಾಗ ಬಿಡ್ತಾ ಅದು, ಆಗ ಮನಸ್ಸು ಸ್ಟ್ರಾಂಗ್ ಆಗ್ತಾ ಬರ್ತದೆ. ಆಮೇಲೆ ನಿಧಾನ ಒಂದೊಂದೇ ಬಿಡೋಕ್ಕೆ ಅಭ್ಯಾಸ ಆಗ್ತದೆ. ಅವನು ಫಲ ಬಿಡೋ ಅಭ್ಯಾಸ ಆಗಿಬಿಟ್ಟು ಕೊನೆಗೆ ಜ್ಞಾನಕ್ಕೆ ಭಕ್ತಿಗೆ ಕನ್ವರ್ಟ್ ಆಗ್ತದೆ. ಇಲ್ಲದವರೆ ಆಗೋದಿಲ್ಲ. ಅದಕ್ಕಾಗಿಯೇ ವ್ರತ ಉಪವಾಸಗಳೆಲ್ಲ ಮೈಂಡನ್ನು ಏನು ಮಾಡಬೇಕದು, ಗಟ್ಟಿ ಮಾಡ್ತಾ ಹೋಗುತ್ತೆ ಮೈಂಡನ್ನು. ಗಟ್ಟಿ ವಿಲ್ ಪವರ್ ಡೆವಲಪ್ ಮಾಡೋದ್ರಿಂದ ಯಾರಿಗೆ ವ್ರತಾಪೇಶದ ವ್ರತ ಮತ್ತು ಉಪವಾಸಗಳ ಕಾನ್ಸೆಪ್ಟೇ ಇಲ್ಲ, ವೀಕ್ ಮೈಂಡ್ ಇರ್ತದೆ. ವ್ರತ ಉಪವಾಸಗಳಿಂದ ಏನಾಗ್ತದೆ, ಕಮಿಟೆಡ್ ಆದ್ದರಿಂದ ಅವ್ರ ಪ್ರಿನ್ಸಿಪಲ್ಡ್ ಲೈಫ್ ಇರ್ತದೆ ಅವ್ರು. ಆದ್ದರಿಂದ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದ ಸಾಧ್ಯ ಆಗೋದಿಲ್ಲ. ಇದಾಗ ಎತ್ತಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅವ್ರು ರಾಜರಾಜರಂಥವ್ರು ಕೆಲವರು, ಎಷ್ಟು ಜನ ಇದ್ದಾರೆ? ಇಲ್ಲ, ಅದಕ್ಕೆ ಜನರಲ್ ಆಯುಷ್ಯ ಬೇರೆ, ಎಕ್ಸೆಪ್ಷನ್ಸ್ ಬೇರೆ. ಎಕ್ಸೆಪ್ಷನ್ ಹೇಳೋದಿಲ್ಲ ಜನರಲಿ. ಹಾಗಿದ್ರೆ ಸಾಯೋರು ಜಾಸ್ತಿ ಇಲ್ವ ಈಗ, ಬದುಕರ ಸಾಯೋರು ಜಾಸ್ತಿ ಇದ್ದಾರ? ಆದ್ದರಿಂದ ಹಾಗಾಗುತ್ತೆ. ಅವ್ರು ಯಾರ್ಯಾರು ಬಿಟ್ಟಿರ್ತಾರೆ, ವೈಯಕ್ತಿಕ ಸಾಧನೆ ಮಾಡಿರ್ತಾರೆ, ಯಾವುದೋ ಒಂದು ರೀತಿ ಸಾಧನೆ ಮಾಡಿರ್ತಾರೆ ಅಷ್ಟೆ. ಅದು ಎಕ್ಸ್ಟ್ರಲ್ ಮಾಡಿದರೆ ಅದು ಟೆಂಪರರಿ ಹೋಗಿಬಿಡುತ್ತೆ. ಜ್ಞಾನಿಗಳು ಮಾಡೋದೆಲ್ಲ ನ್ಯಾಚುರಲ್ ಆದಷ್ಟು ದೊಡ್ಡದಾಗಿರುತ್ತೆ. ಅದು ಜ್ಞಾನ ಮಾಡಬೇಕು. ಎಷ್ಟು ಬಟ್ ಅವ್ರು ಹೇಳೋದು, ಬಟ್ ಯಾವಾಗಲೂ ಕೂಡ 120 ಅಂತ ಹೇಳಿದಾಗ ಏನು ಸೇರುತ್ತೆ ಅದರಲ್ಲಿ, ಪ್ಲಸ್ ಆರ್ ಮೈನಸ್ ಸ್ವಲ್ಪ ಆ್ಯಡ್ ಆಗುತ್ತೆ. ಇವತ್ತು ದೀರ್ಘಾಯುಷ್ಯ ಅಂತ ಕರೀತಾರೆ, ಪೂರ್ಣಾಯುಷ್ಯ ದೀರ್ಘಾಯುಷ್ಯಕ್ಕೆ 66 ದಾಟ್ಬಿಟ್ಟು ಪೂರ್ಣಾಯುಷ್ಯ ಅಂತ ಲೆಕ್ಕ ಆಗುತ್ತೆ ಜ್ಯೋತಿಷದ ಪ್ರಕಾರನೇ. ಪೂರ್ಣ ದೀರ್ಘಾಯುಷ್ಯ ಅಂತ ಯಾವ್ದು ಕರಿಬೇಕು, 66 ದಾಟಿದರೆ, 66 ದಾಟಬೇಕು ದೀರ್ಘಾಯುಷ್ಯಕ್ಕೆ. ಅದಕ್ಕಿಂತ ಅಲ್ಪಾಯುಷ್ಯ, ಪೂರ್ಣಾಯುಷ್ಯಕ್ಕೆ 100 ಆಗಬೇಕು. ದೀರ್ಘಾಯುಷ್ಯ ಬೇರೆ, ಪೂರ್ಣಾಯುಷ್ಯ ಬೇರೆ, ಅದರಲ್ಲೂ ಸಾರತಮ್ಯ ಹೇಗೋ ಆ ರೀತಿ ಅವ್ರು ಕೆಲವು ವ್ಯತ್ಯಾಸ ಮೈನರ್ ಡಿಸ್ಟೆನ್ಸ್ ಇರುತ್ತೆ. ಮೈನರ್ ಡಿಸ್ಟೆನ್ಸ್, ಉದಾಹರಣೆಗೆ 90.4 ಚೂರು ಹೆಚ್ಚು ಕಡಿಮೆ ಆದರೆ ಬಿ ಪಿ ಏನು ಮಾಡ್ತಾರೆ, ನೋ ಪ್ರಾಬ್ಲಮ್. ಒಂದೆರಡು ಹೆಚ್ಚು ಕಡಿಮೆ ಇದ್ರೆ ಅಷ್ಟು ಸೀರಿಯಸ್ ಅಲ್ಲ, ತೀರ ಹೆಚ್ಚಿದ್ರೆ ಹೋಯ್ತು. ತ್ರಿಗುಣಮಯ ಪುಮಾನಿತಿ ಯದಬೋಧ ಧ್ವನಿ ಮಾರುಭತಃ. ತುಂಬ ಸರ್ ಫ್ರಾಕ್ಷನ್ ಇದ್ದಾಗ ಕೌಂಟ್ ಮಾಡಲ್ಲ, ಫ್ರಾಕ್ಷನ್ ಇದ್ದಾಗ ರೌಂಡ್ ಆಫ್ ಮಾಡಿಬಿಡ್ತಾರೆ. ಅದು ಪ್ಲಸ್ ಆರ್ ಮೈನಸ್ 2 ಓಕೆನೆ. ಅದಕ್ಕೆ ಭಾಗ ಮಾಡಿರೋದು ಹಾಗೆ, 100 ಪೂರ್ಣಾಯುಷ್ಯ ಲೆಕ್ಕ. ಆದ್ರಿಂದ ಇವು ಸಾಮಾನ್ಯ ಮನುಷ್ಯರಿಗೆ ಅಷ್ಟು ಗ್ರಹಗಳ ದಶೆ ಬರೋದಿಲ್ಲ, ಅದಕ್ಕೆ ಅಷ್ಟು ಸಿರೋದೇ ರೇರ. ಆದ್ರಿಂದ ಬರೋದಿಲ್ಲ, ಎಲ್ಲ ದಶೆ ಕವರ್ ಮಾಡೋಕೆ ಏನಾಗಬೇಕು, ಅವನು 120 ವರ್ಷ ಬೈಕಿದ್ರೆ ಮತ್ತೆ ಎಲ್ಲ ದಶೆಗಳು ಬರುತ್ತೆ, ಇಲ್ಲದೆ ಕೆಲವು ದಶೆಗೆ ಬರೋದೇ ಇಲ್ಲ, ಮಿಸ್ ಆಗಿಬಿಡುತ್ತೆ. ಆ ರೀತಿ ಆಗದೆ ಇರಬೇಕಾದ್ರೆ ಪೂರ್ಣಾಯುಷ್ಯ ಇರಬೇಕು. ಬೇರೆ ಯುಗದಲ್ಲಿ ಈಕ್ವಲ್ ಆಗಿ ಇದಾಗ್ತದೆ, ಹೆಚ್ಚಾಗ್ತಾ ಇತ್ತು. ಯಾವುದು ಏನದು ಪ್ರಾಯಶ್ಚಿತ್ತ ಹೋಮ ಇತ್ಯಾದಿ, ಅದು ಪ್ರಾಯಶ್ಚಿತ್ತ ಹೋಮದಲ್ಲೂ 2 ಭಾಗ. ಮತ್ತೆ ಒಂದು ನಿಷ್ಕಾಮನೆಯ ಮಾಡೋದು, ತಪ್ಪಾಗಿದೆ ಅದರಿಂದ ದೇವರ ಪ್ರೀತಿ ಬರಬಹುದು, ಬರಬಾರದು ಅನ್ನೋ ದೃಷ್ಟಿಯಿಂದ ಮಾಡಿ ದೇವರ ಪ್ರೀತಿ ಕನೆಕ್ಟ್ ಮಾಡಿಬಿಟ್ರೆ ತಪ್ಪಲ್ಲ. ಆದರೆ ಪ್ರಾಯಶ್ಚಿತ್ತ ಕಳ್ಕೊಂಡ್ಬಿಟ್ಟು ಸದ್ಯ ನಾವು ಫ್ರೀ ಆದಂಥ ನಾವು ಬೇರೆ ಕಾರಣಕ್ಕೆ ಉಪಯೋಗಿಸೋದಾರೆ ಅದು ತಪ್ಪೇ, ಕಮ್ಮೆನೆ ಗೊತ್ತಾಯ್ತಾ. ಅದೇ ಅದಕ್ಕೆ ಮಗಳು ಮದುವೆ ಆಗಿಲ್ಲ, ಮದುವೆ ಆಗೋಗಿ ಬಿಡಬೇಕು. ನಿಷ್ಕಾಮ ಆಗ್ಬೋದು, ಕಾಮ್ಯನೂ ಆಗ್ಬೋದು. ಸದ್ಯ ಮಗಳು ಮದುವೆ ಆಗಿಬಿಟ್ರೆ ಫ್ರೀ ಆಗ್ತೇನೆ, ಇಲ್ಲ ಆರಾಮ ಓಡಾಡ್ಕೊಂಡಿರ್ಬೋದು ಅಂತ ತಿಳ್ಕೊಂಡ್ರೆ ಅದು ಕಾಮ್ಯ. ನಾವು ಪಾಠ ಪ್ರವಚನ ಸರಿಯಾಗಿ ಮಾಡ್ಬೋದು ಆಮೇಲೆ ಅಂತ ತಿಳ್ಕೊಂಡ್ರೆ ನಿಷ್ಕಾಮ್ಯ. ಮತ್ತೆ ಮಗಳು ಮದುವೆ ಟೆನ್ಷನ್ ಪರಿಹಾರ ಆಯಿತು ಅಂದರೆ ಫುಲ್ ಟೈಮ್ ಓದ್ಬೋದು, ನಿಷ್ಕಾಮ ಆಯಿತು. ಅರ್ಥ ಆಯ್ತಾ? ಈಗ ಯಾವುದೇ ಒಂದು ಪದಾರ್ಥ ನಾವು ಫಲಾಪೇಕ್ಷೆ ಲಿಂಕ್ ಮಾಡಿದ ತಕ್ಷಣ ಕಾಮ್ಯ ಆಗುತ್ತೆ, ಫಲಾಪೇಕ್ಷೆ ಬಿಟ್ಟ ತಕ್ಷಣ ಏನಾಗುತ್ತೆ, ನಿಷ್ಕಾಮನೆ ಆಗಿಬಿಡಿ. ಒಂದು ಪೈಸೆ ಕೇಳಿದ್ರು ಕಾಮನೆ, 1 crore ರೂಪಾಯಿ ಇಸ್ಕೊಂಡ್ರು ಕಾಮನೆ ಅಲ್ಲ, ತಮಾಷೆ ಗೊತ್ತಾಯ್ತಾ. 1 crore ರೂಪಾಯಿ ಇಸ್ಕೊಂಡೆ ಕೇಳಿಸ್ಕೊಂಡಿಲ್ಲ, ನಿಷ್ಕಾಮನೆ. 1 ರೂಪಾಯಿ ಕೇಳಿದೆ, ಏನು ಪರಿಸ್ಥಿತಿ, ಬಾಯಿ ಬಿಡ್ತಾನೋ ಆಚಾರ, ಬಾಯಿ ಬಂದ ಬೈತಾ. ಯಾತಕ್ಕೆ ಕೇಳಿದ ಸ್ವಲ್ಪ ಅಲ್ಲಿ ಗೊತ್ತಾಗೋದು ಏನು ಗೊತ್ತಾ ನಿಮಗೆ, ಅವನ ಮೆಂಟ್ಯಾಲಿಟಿ ಗೊತ್ತಾಗುತ್ತೆ. ಇವತ್ತು 10 ರೂಪಾಯಿ ಕದ್ರೆ ಕಳ್ಳ, 100 ರೂಪಾಯಿ ಕದ್ರೆ ಕಳ್ಳ ಅಂತಾರಲ್ಲ ಹಾಗೆ. ಕಳ್ಳತನ ಅಂಬೋದು ಇಂಪಾರ್ಟೆಂಟೇ ಹೊರತು ಕ್ವಾಂಟಿಟಿ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಫಲಾಪೇಕ್ಷೆ ನಮಗೆ ಲೌಕಿಕ ದೃಷ್ಟಿಯಿಂದ ಬಂತು, ಅಶ್ವವೇಧ ಯಾಗ ಮಾಡಿದರೂ ಅಷ್ಟೇ, ರಹಸ್ಯ ಯಾಗ ಮಾಡಿದರೂ ಅಷ್ಟೇ, ಆದರೆ ಸಮಸ್ತ ಇದನ್ನು ದಾನ ಕೊಟ್ಟರು ಅಷ್ಟೇ. ಫಲಾಪೇಕ್ಷೆಯಲ್ಲಿ ಬರೀ ಅವಲಕ್ಕಿ ಕೊಟ್ಟ ಕುಜೇಲ, ಎಂಥ ಸಿದ್ಧಿ ಬಂತು ಅದನ್ನು ಅದನ್ನು ಯೋಚನೆ ಮಾಡ್ತಾ ಇರಬೇಕು ಯಾವಾಗಲೂ ಕೂಡ. ಅದು ಇವರು ಬರೀತಾರೆ ಟೀಕಾರ ಹಿಂದೆ ಬಂತಾಗಲೇ ಅದು ಫಲಾಪೇಕ್ಷೆಯಿಂದ ದೊಡ್ಡ ದೊಡ್ಡ ನಾವು ಶಾಸ್ತ್ರೋಕ್ತ ಕರ್ಮ ಮಾಡಿದರೂ ಕೂಡ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಪಮಾನವ ಮಾಡ್ತೀವಿ ಅಂತ ಕರೆದ್ರೆ ಯಾರೋ ಯಾತಕ್ಕೆ ಯಾವುದೋ ಫಲಾಪೇಕ್ಷೆ ಬರೋದಿಲ್ಲ ಅಂತ ಹೇಳಿ ಆ ಫಲ ಇವನು ಒಂದು ಪಾರ್ಟಿ ಆಗ್ತಾನೆ ಅವನಿಗೆ. ನಿಷ್ಕಾಮನೆ ಮಾಡ್ತೇನೆ ಬರ್ತೀನಿ ಅಂತ ಹೇಳುವ ನಿಷ್ಕಾಮನೆ ಮಾಡಿದಾಗ ಇವನಿಗೆ ಅದರಲ್ಲಿ ಶೇರು, ಸಕಾಮನೆ ಮಾಡಿದಾಗಲೂ ಶೇರಾದ್ದರಿಂದ ಸಕಾಮ ಕರ್ಮವಾಗಿದ್ದರೆ ಎಷ್ಟೇ ಶ್ರೇಷ್ಠ ವೈದಿಕ ಕಾರ್ಯವಾಗಿದ್ದರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮವಾಗಿದ್ದರೆ ತೀರ ಚಿಕ್ಕ ಕಾರ್ಯವಾಗಿದ್ದರೂ ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ? ವಿದುರ ಕೊಟ್ಟಿದ್ದು ಭಾರ್ಯ ಬಂಧಿಸಿದ ಆತಿಥ್ಯ ಎಷ್ಟು ವೈಭವ ಆ ಥರದ್ದು. ದಿವಸ ನೈವೇದ್ಯ ಮಾಡಿದ್ರೆ ಸಿಗದಿದ್ದ ಫಲ ಸಿಕ್ತು, ಅವನ ಇಂಟೆನ್ಸಿಟಿ ಆಗಿತ್ತು. ಸುಧಾಮ ಕೊಟ್ಟ ಅವಲಕ್ಕಿ ಆಗಿತ್ತು. ದುರ್ಯೋಧನ ಅಷ್ಟೆಲ್ಲ ಮಾಡಿಟ್ಟು ಕೃಷ್ಣ ಬೇಡ ಅಂತ ಹೇಳಿದೆ. ಯಾಕೆ ಅವ್ರು ಏನಿತ್ತು ಮನಸ್ಸಿನೊಳಗೆ? ಕೃಷ್ಣ ಊಟ ಮಾಡಿದ ನನ್ನ ಕೈಲಿ ಸಿಕ್ಕ ಅಂತ ಅರ್ಥ. ಶಲ್ಯಾದಿಗೆ ಹೇಗೆ ಎಳ್ಕೊಂಡೆ ಕೃಷ್ಣ ಎಳ್ಕೊಂಡು ಇದಿತ್ತು, ಕೃಷ್ಣ ಮುಟ್ಲೇ ಇಲ್ಲ. ಅದು ಫಲಾಪೇಕ್ಷೆ ಇದ್ದಿದ್ದಕ್ಕೆ ಮುಟ್ಲಕ್ಕೆ ಹೋಗಲಿಲ್ಲ. ಈಗ ಸರಿಯಾಗಿ ಅರ್ಥ ಮಾಡಿ ತುಂಬ ಜನ ಇರ್ತಿದ್ರು ಈ ಕಾರಣಕ್ಕೆ ಹೋಗಿದ್ರು. ಯಾರೋ ದಾನ ದಷ್ಟೇ ಕೊಟ್ಟರು ಕೂಡ ಯಾತಕ್ಕೆ ಕೊಡ್ತೀರಿ ಅಂತ ಕೇಳೋದು. ಅದು ಕೊಟ್ಟರೆ ಸಾಕು ಅಂತ ಕೂತಿರ್ತಾರೆ, ಯಾತಕ್ಕೆ ಕೇಳೋದೇ ಇಲ್ಲ. ಯಾತಕ್ಕೆ ಕೊಡ್ತೀರಿ ಇದನ್ನು, ಯಾವ ಕಾರಣ ಕೊಡ್ತೀರಿ? ಅದೇನಾದರೂ ನಿಮ್ಮ ಫಲಾಪೇಕ್ಷೆ ಇದು ಕೊಡ್ತೀರ ಹಾಗೆ ಇಸ್ಕೊಳ್ಳೋದಿಲ್ಲ ಅಲ್ಲ, ಗೊತ್ತಾಯ್ತಾ? ಕರ್ತವ್ಯ ಹರಿಪ್ರೀತಿ ಅರ್ಥ ಕೊಡ್ತೀವಿ ಮಾತು ಇಸ್ಕೊಳ್ತೀರಿ, ಯಾಕೆ ನಮಗೂ ಬಂದಕ್ಕಾಗಬಾರ್ದು. ಅರ್ಥ ಆಯ್ತಾ? ಈಗ ನಮಗೆ ಎಲ್ಲಿ ಅರ್ಥ ಆಗುತ್ತೆ ಗೊತ್ತಾ? ಯಾರೋ ಮನೆ ಕರೀತ ದೊಡ್ಡ ಅಧಿಕಾರಿ ನಮ್ಮ ಮನೆ ಕರೆದು ಬಿಡ್ತಾರೆ. ಅವನಿಗೆ ಗೊತ್ತು ನಿಮ್ಮ ಮನೆಗೆ ಹೋದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೇಳ್ತಾ ನೀವು ಯಾವುದಕ್ಕೆ ಅಂತ. ನಾವು ಬರೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತು ಅವರ ಊಟ ಮಾಡಿದ್ರೆ ಅದು ಏನೋ ಕಮಿಟ್ಮೆಂಟ್ ಆಗುತ್ತೆ. ಈಗ ನಾಳೆ ಯಾವುದಕ್ಕೆ ಕೊಡೋದಕ್ಕೆ ಶುರು ಮಾಡ್ತಾರಾಗ ನಾವು ಬರೋದಿಲ್ಲ ಅಂತ. ಇವಾಗ ರಿಟೈರ್ ಆದ್ರೆ ಬಂದೆ ಕರಿತೀರಾ? ಅವಾಗ ಕರೀ ಕೆಲವು ಪಾಡ ಅವರಿಲ್ಲ ಅಲ್ಲ, ಆವ ಬರೋದಿಲ್ಲ. ನಾನು ಸುಮ್ಮನೆ ಕರಿತೀರಾ ಬರ್ತೀನಿ, ಊಟಕ್ಕೆ ಬರ್ತೀನಿ. ಇದಕ್ಕೂ ಲಿಂಕ್ ಮಾಡಬಾರ್ದು, ನಮ್ಮ ಹುಡುಗ ಅಪ್ಲಿಕೇಶನ್ ಹಾಕಿದ್ದಾನೆ ನೋಡಿ ಅಂತ ಕೇಳಬಾರ್ದು. ಇಲ್ಲ ಆಗಿದ್ರೆ ಕರಿತಾರೆ ಅದಕ್ಕೆ ಅಂತಾರೆ ಮುಗಿತಾನೆ. ಇಲ್ಲ ನೀವು ಬನ್ನಿ, ನಿಮ್ಗೆ ಏನೂ ಕೇಳೋದಿಲ್ಲ, ಸೆಲೆಕ್ಟ್ ಮಾಡಿದೆ ಹೋದ್ರೂ ಪರವಾಗಿಲ್ಲ ಬನ್ನಿ ಅಂತ. ಅವಾಗ ಏನು ಮಾಡ್ತಾನೆ ಅವನ ಬಂದೆ ಮತ್ತೆ ಆ ಕೆಲಸ ಹಾಗೆ ಆಗುತ್ತೆ. ಜೊತೆಗೆ ಈ ರೀತಿ ಬರ್ತಾರೆ ಅಷ್ಟೇ ಅಲ್ಲ, ಆ ಕೆಲಸನೂ ಮಾಡಿಕೊಡ್ತಾರೆ. ಆದರೆ ಫಲಾಪೇಕ್ಷೆಯಿಂದ ಮಾಡಬಾರ್ದು. ಅಲ್ಲೇ ಆ್ಯಟಿಟ್ಯೂಡ್ ಅಂತೀವಲ್ಲ, ವೆರಿ ಇಂಪಾರ್ಟೆಂಟ್. ಆ್ಯಟಿಟ್ಯೂಡ್ ಏನಿತ್ತು ಅದನ್ನು ನಾವು ಕರೆಕ್ಟ್ ಮಾಡ್ಕೊತಾ ಹೋಗಿಬಿಟ್ರೆ ಸಾಧನೆ ಅಂದರೆ ಅದೇನೆ. ಏನೋ ಸಾಧನೆ ಅಲ್ಲ, ಪ್ರತಿ ಸ್ಟೇಜಲ್ಲಿ ರೋಗ ಇವತ್ತು ರೋಗ ಪ್ರತಿ ಇವತ್ತು ಹೇಗಿದೆ ರೋಗ ಹೇಗಿದೆ ರೋಗ ಅಂತ ಕೇಳೋದಿಲ್ಲ. ಹಾಗೆ ನೀವು ಆಸೆ ಇಟ್ಬಿಟ್ಟಿದ್ದೀರಿ ಕೇಳೋದೆ ಒಂದು ರೋಗ, ಇದು ಪ್ರಶ್ನೆ ಕೇಳೋದು. ಅದು ಬಿಡಲೇ ಹೋದರೆ ಏನು ಪ್ರಯೋಜನ ಬರೋದಿಲ್ಲ. ಎಂಥ ಅದು ಚಿಕ್ಕ ಆಸೆ ಗಂಟು ಬಿದ್ದರೂ ಕೂಡ ಅದೇನು ಮಾಡುತ್ತೆ ನಮ್ಮನ್ನು? ಮತ್ತೆ ಬಂಧನನೇ. ರೋಗ ಎಷ್ಟೇ ಇದ್ರೂ ರೋಗ ರೋಗೇನೆ, ಚಿಕ್ಕದೋ ದೊಡ್ಡದೋ ರೋಗ ವಾಸಿ ಆಗಿಲ್ಲ ಅಂತಾನೆ ಅರ್ಥ. ಹೇಳಿದ್ದೇನು ಪ್ರತಿ ಸಂಧ್ಯಾನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಟೈಪು ನಿಷ್ಕಾಮನೆಯ ಮಾಡಿದರೆ ಎಷ್ಟು ಎಷ್ಟು ಮಾಡಿದರೂ ಪ್ರತಿಯೊಂದು ಹಾಗೆ ಹೇಳ್ತಾರೆ. ಉಚ್ಚ ಸಹಸ್ರಾಮ ಅಷ್ಟೇ ಹೇಳಿ ಬೃಹತಿ ಸಹಸ್ರ ಎಲ್ಲದ ಹಾಗೆ ಹೇಳ್ತಾರೆ. ನಿಮ್ಗೆ ಯಾವ ಸಾಧ್ಯನೋ ಅದನ್ನು ಮಾಡಿ. ಅದು ಒಟ್ಟು ವೈದಿಕವಾಗಿರಬೇಕು, ಹರಿಪ್ರೀತಿ ಉದ್ದೇಶ ಇರಬೇಕು. ಭಾರತ ಎರಡು ಮುಖ್ಯ ಪ್ರಾಣ ಅಂತ ಮರಿಬಾರ್ದು. ಅಷ್ಟಿತ್ತು ಅಂದರೆ ನೀವು ಮಾಡ್ತಕ್ಕಂಥ ಸಾಮಾನ್ಯ ಕೆಲಸ ದೊಡ್ಡ ಕೆಲಸ ಎಲ್ಲವೂ ಕೌಂಟ್ ಆಗುತ್ತೆ. ಇವು ಎಲ್ಲರೂ ನಮ್ಮ ಆ ಟೈಮ್ನಲ್ಲಿ ಚೇಂಜ್ ಆದರೂ ತಪ್ಪೇನಿಲ್ಲ. ಅದು ಇದು ಚೇಂಜ್ ಆಗಬಾರ್ದು, ಆ ಮೂಲ ದೀಕ್ಷೆ ಬದಲಾಗಬಾರ್ದು. ಅದಿಲ್ಲದೆ ಹೋದರೆ ಏನು ಮಾಡಿದ್ರು ಅಷ್ಟೇ. ತ್ರಿಗುಣಮಯ ಪುಮಾನಿತಿ ಸೂಕ್ಷ್ಮಾನಿ ಮಹದಾದೀನಿ ಸ್ಥೂಲಾನಿ ಅಂಡಾದಿಕಾರಿಚ. ನೋಡಿ, ಮಹದಾದಿಗಳೆಲ್ಲ ಸೂಕ್ಷ್ಮ ತತ್ವಗಳು, ಬ್ರಹ್ಮಾಂಡಾದಿಗಳೆಲ್ಲ ಸ್ಥೂಲ. ಉಭಯಂತೂ ಅಗ್ನಿರಾಪಶ್ಚ, ಅಗ್ನಿಯಾಪಗಳು ಎರಡೂ ಆಗಿಬಿಟ್ಟಿವೆ. ನ ಕಿಂಚಿತ್ ಪ್ರಳಯೇ ಭವತ್, ಇವು ಯಾವುದೂ ಕೂಡ ಪ್ರಳಯ ಕಾಲದಲ್ಲಿ ಇರಲಿಲ್ಲ, ಎಲ್ಲ ಉದರೇ ನಿಧಾಯ, ಉದರದಲ್ಲಿತ್ತು. ಇತಿ ವಚರಾದಸ್ಯ ಶ್ಲೋಕಸ್ಯ ಅಮೇವಾರ್ಥೋ ನ ಸಹಸದ್ವಲೆ ಕ್ಷಣ್ಯವರ್ಥ ಇದೆ. ಇಷ್ಟೆಲ್ಲ ಯಾತಕ್ಕೆ ಆಚಾರ ಬರೆದರು ಅಂದರೆ ಸುಮ್ಮನೆ ಓದಿಬಿಟ್ರೆ ತರ್ಹಿ ನಸತ್ ನಚ ಅಸತ್, ಸತ್ ಇರಲಿಲ್ಲ ಅಸತ್ ಇರಲಿಲ್ಲ ಸಹಸದ್ವಿಲಕ್ಷಣ ಇತ್ತು ಇತ್ತು ಅಂತ ಹೇಳಿ ಅದ್ವೈತಿಗಳು ತಮ್ಮರ್ಥ ಮಾಡಕ್ಕೆ ಹೋಗ್ತಾರೆ. ಹಾಗೆಲ್ಲ ಮಾಡಬಾರ್ದು. ಈ ಅರ್ಥ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟೆಲ್ಲ ಕೊಟೇಶನ್ ಕೊಟ್ಟ ಆಚಾರ್ಯರು ಗಟ್ಟಿ ಮಾಡಿ. ತ್ರಿಗುಣಮಯ ಪುಮಾನಿತಿ ಯದಬೋಧ ಕೃತ ತ್ವಯಿ ನ ಭವೇತ್ ತದವಬೋಧ ರಸೇ ಸದಿವ ಮನಃ ತ್ರಿವೃತ ತ್ವಯಿ ಭವತಿ ಅಸತಾಂ ಮನುಜಾದಯೋ ವಿಮೃಶ್ಯಂತಿ ಅಶೇಷಂ ಇಮಂ ಆರ್ತತಯ ಆತ್ಮವಿದಃ. ಮುಂದಿನ ಶ್ಲೋಕ ವೆರಿ ಸಿಂಪಲ್. ತ್ರಿಗುಣಮಯ ಪುಮಾನಿತಿ ಯದಬೋಧ ಕೃತ, ನೀನು ಕೂಡ ತ್ರಿಗುಣಮಯನಾದವನು ಅಂದ್ರೇನು? ಪ್ರಾಕೃತ ದೇಹದವನು ಅಂತ ಯಾರು ತಿಳ್ಕೊತಾರೆ ಅದು ಅವಬೋಧ ಕೃತ, ತಿಳುವಳಿಕೆ ಇಲ್ಲದವರ ಮಾತದು, ಗೊತ್ತಾಯ್ತಾ? ಅದೇ ಹಿಂದೆ ಅವಜಾನಂತೆ ಮಾಮೂಢ ಮಾನುಷೀಂ ತನು ಮಾತ್ರಿತಂ. ನಮ್ಮಂತಹ ದೇಹ ದೇವರಿಗಿದೆ, ನಮ್ಮಂತಹ ಪ್ರಾಕೃತ ದೇಹ ಇದೆ, ಭೌತಿಕ ದೇಹ ಇದೆ ಅಂತ ಯಾರು ತಿಳ್ಕೊಡ್ತಾರೋ ಅವರು ಮೂರ್ಖರು, ಮುಂದೆ ನಾಶ ಆಗ್ತಾ ಇರುತ್ತೆ ಭಗವಂತ ಹೇಳಿದ. ಅದನ್ನೇ ಶ್ರುತಿಗೀತ ಹೇಳ್ತಾ ಇದೆ. ತ್ರಿಗುಣಮಯ ಪುಮಾನ್, ಪುಮಾನ್ ಅಂದರೆ ಪುರುಷ ಪರಮಾತ್ಮ, ಅವನು ತ್ರಿಗುಣದಯಮಯ ದೇಹ ಹೊಂದಿದ್ದಾನೆ ಅಂತ ತಿಳ್ಕೊಂಡ್ರೆ ಅವಬೋ ಅಬೋಧ ಕೃತ, ಎಂಥ ಮಾತದು? ತಿಳುವಳಿಕೆ ಇಲ್ಲದವರ ಮಾತದು. ತಿಳುವರಿಕೆ ಇದ್ದವರು ಏನಂತ ಹೇಳ್ತಾರೆ, ಪರಮಾತ್ಮನನ್ನ ನಿರ್ಗುಣ ಅಂತ ಕರೀತಾರೆ. ನಿರ್ಗುಣ ಅಂದ್ರೇನು? ಪ್ರಾಕೃತ ಗುಣರಹಿತ ಅಂತಾರೆ, ಮತ್ತು ಅಪ್ರಾಕೃತ ಅನಂತ ಗುಣಪೂರ್ಣ ಅಂತ ಕರೀತಾರೆ. ಎರಡೆರಡು, ಅಪ್ರಾಕೃತ ಅನಂತ ಗುಣಪೂರ್ಣ ಅಂತ ಕರೀತಾರೆ, ಪ್ರಾಕೃತ ಮೂರು ಗುಣ ರಹಿತ ನಿರ್ಗುಣ ಅಂತಾನು ಕರೀತಾರೆ. ಇದನ್ನು ಹೊಂದಿಸಕ್ ಬರದೆ ತುಂಬಾ ಜನ ಒದ್ದಾಡಿದ್ರು. ಆಚಾರ್ಯ ಅದನ್ನ ಸ್ಪಷ್ಟ ತಿಳಿಸಿ ಸಮಾಜದಿಂದ ಕೊಟ್ಟಿದ್ದಾರೆ. ತೊಯಿನ ಭವೇ ತದ್ ಅವಬೋಧ ರಸೆ ಅಂತ ರೂಪ ನಿನಗೆ ಹೇಗಿರುತ್ತೆ? ಯಾರು ನೀನು ಅವಬೋಧ ರಸ, ಜ್ಞಾನಾನಂದಮಯ, ಜ್ಞಾನಾನಂದಮಯನಾದ ನಿನ್ನೊಳಗೆ ಹೇಗಿರುತ್ತೆ ಅದು? ಇವತ್ತು ಹಾಲಲ್ಲಿ ಮೊಸರು ಕಲ್ಲು ಹುಡುಕ್ತಾರೆ ಅಂತಾರಲ್ಲ, ಹಾಗೆ ಮೊಸರಲ್ಲಿ ಕಲ್ಲು ಹೇಗಿರುತ್ತೆ? ಇದ್ರೆ ಏನರ್ಥ? ಬೇರೆ ಕಡೆಯಿಂದ ಬಿದ್ದಿದೆ, ಮೊಸರಲ್ಲ ಕಲ್ಲಿಲ್ಲ, ಬೇರೆ ಕಡೆ ಯಾರು ಹಾಕಿದ್ದಾರೆ ಅಂತ. ದೇವರಲ್ಲಿ ದೋಷ ಇಲ್ಲ, ಮೊಸರಲ್ಲಿ ಕಲ್ಲಿಲ್ಲ, ಹಾಲಲ್ಲಿ ಸ್ವಲ್ಪ ಕಪ್ಪಣ್ಣ ಇದ್ರೆ, ದೇವರಲ್ಲಿ ಸ್ವಲ್ಪ ದೋಷ ಇದ್ರೆ, ಹಾಲಲ್ಲಿ ಯಾವ ಭಾಗ ಕಪ್ಪಾಗ ಅಂತಿರುತ್ತ? ಹಾಲಲ್ಲಿ ಕಪ್ಪು ಭಾಗ ಅಂತ ಎಷ್ಟೆಷ್ಟು ಇಲ್ವೋ, ದೇವರಲ್ಲಿ ದೋಷ ಅಂಬೋದು ಎಷ್ಟೂ ಇಲ್ಲ. ಅರ್ಥ ಆಯ್ತಾ? ಬಿಳಿ ಎಲ್ಲಿದೆ? ಎಲ್ಲ ಕಡೆ. ಪೂರ್ಣಪದಹ ಪೂರ್ಣಮಿದ, ಮೇಲ್ ತೊಗೊಂಡ್ರಿ ಬಿಡಿ, ಕೆಳ ತೊಗೊಂಡ್ರೆ ಬಿಡಿ, ಪಕ್ಕದಲ್ಲಿ ಬಿಡಿ, ಹಾಲು ಹೇಗಿದೆ? ಎಲ್ಲ ಕಡೆ ದೇವ್ರ ಪೂರ್ಣಪದ ಪೂರ್ಣ 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 ಪೂರ್ಣ. ಇದು ಅರ್ಥ ಮಾಡಿಕೊಂಡು ದೇವ್ರ ಸೃಷ್ಟಿ ಕೆಲವು ಮಾಡಿ ತೋರಿಸಿದ್ದಾನೆ. ಕೆಲವು ಪದಾರ್ಥದಲ್ಲಿ ಬೇರೆ ಮಿಕ್ಸ್ ಆಗ್ಲಿಕ್ಕೆ ಬರೋದಿಲ್ಲ, ಹಾಲು ಹೇಗಿರಬೇಕು ಅಂತ ಹೇಗೆ ತೋರಿಸಿದ್ದಾನೋ, ತಾನು ಸೃಷ್ಟಿ ಮಾಡಿದ ಹಾಲೇ ಆಗಿದ್ದ ತಾನೇ ಆಗಿರ್ತಾನೆ ಪರಮಾತ್ಮ. ಪರಮಾತ್ಮ ಯಾವಾಗಲೂ ದೋಷ ದೂರ ಗುಣಪೂರ್ಣ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ದೃಷ್ಟಾಂತ ಅದು. ಅವಬೋಧ ರಸೆ, ರಸ ಅಂದ್ರೆ ಏನು? ಸಾರ, ಜ್ಞಾನ ಸಾರ, ಜ್ಞಾನಾನಂದಮಯ. ಅವನಲ್ಲಿ ನಭವೇತ್, ಆ ತ್ರಿಗುಣಗಳ ಸಂಬಂಧ ಬರೋದಿಲ್ಲ. ಸದಿವ ಮನಃ ತ್ರಿವೃತ್ ತ್ವಯಿ ಭವತಿ ಅಸತಾಂ. ಆದರೆ ಸತಿವ ಮನಃ ತ್ರಿವೃತ್ ತ್ವಯಿ ಭವತಿ ಅಸತಾಂ ಮನುಜಾದಯ. ಮೂರ್ಖರಿದ್ದಾರೆ, ಅವ್ರ ಮನಸ್ಸು ತ್ರಿವೃತ್, ಈ ಒಂದು ಸತ್ವಾದಿ ಗುಣಗಳಿಗೆ ಒಳಗಾಗಿರೋದ್ರಿಂದ ತಪ್ಪು ತಿಳುವಳಿಕೆ ಕಾರಣ ಆಗ್ತಾರೆ. ಆ ರೀತಿ ಮಾಡ್ಕೋಬಾರದು. ಮನುಜಾದಯ ಬೃಶಂತಿ ಅಶೇಷ ವಿಧಂ ಆರ್ತತೆಯ ಆತ್ಮವಿಧ. ಅದಿಷ್ಟು ಇರಲಿ. ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಶನಿವಾರ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಮಾಡಿಸಿ, ಇದೊಂದು ಮಾಡಿದ್ದ ಫೋಟೋ. ಹ್ಞೂ.